సర్గో మృషా ఆమ్నాస్వేన సదా నిరస్తపుహకం సత్యం పరం ధీమహి దృష్టిశ్చిత్యప్యయేహానీతిర్షితమోబంధమోక్షాశ్చ యస్మాత్ అస్య శ్రీ బ్రహ్మ రుద్ర ప్రభృతి సుర నరద్వీష శత్రాత్మకస్య విష్ణోర్వ్యస్తా సమస్తాః సకల గుణనిధిః సర్వదోషవ్యపేతః పూర్ణానందో అవ్యయో యో గురురపి పరమః చింతయే తం మహాంతం. రాజపత్న్యః స్వదీహితుః భూదేవి ఏం మాడిల్లో ಬಂದುಬಿಟ್ಟು ರಮಭಿ ಎಲ್ಲ ಆಯ್ತದ ಹಿಂದಿದೆಯಲ್ಲ ಎಷ್ಟ 59 ಹಾ ಎಲ್ಲಿದೆ ನೋಡಿ ಹಿಂದಿದೆ. ಭೂದೇವಿ ಸ್ತೋತ್ರ ಮಾಡ್ಬೇಕೀಗ ಆ ಸ್ತೋತ್ರಕ್ಕೆ ಬಂದಿದೆ. ಬಂದೆ 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 63 ಹಾ ಭೂ ಪೃಥಿವಿವಾಚ ನಮಸ್ತೆ ದೇವದೇವೇಶ ಶಂಖಚಕ್ರ ಕದಾಧರ ಭಕ್ತೇಚ್ಛೋಪಾತ್ತ ರೂಪಾಯ ಪರಮಾತ್ಮನ್ ನಮೋಸ್ತುತೇ. ಇದೆಲ್ಲ ಭಾಗವತ ಪುರಾಣಗತವಾದ ಶ್ಲೋಕಗಳು. ಎಲ್ಲ ಪುರಾಣದಲ್ಲಿ ಸ್ತೋತ್ರಗಳು ಬೇಕಾದಷ್ಟು ಬರುತ್ತೆ. ಪುರಾಣದ ಬಂದರೆ ಸ್ತೋತ್ರಗಳಿಗೆ ಭಾರಿ ಮಹತ್ವ ಜಾಸ್ತಿ. ಯಾತಕ್ಕೆ ಅಂದರೆ ಅದು ಬರೆದಿದ್ದು ವೇದವ್ಯಾಸದೇವರು ಹೇಳಿದ್ದು ಅಂಥ ದೇವತೆಗಳು, ಅದು ಭಾರಿ ಮಹತ್ವ ಇರುತ್ತೆ. ನಮ್ಮ ಪದ್ಧತಿ ತುಂಬ ಹೋಗಿಬಿಟ್ಟಿದೆ. ಪುರಾಣಿಕ ಸ್ತೋತ್ರಗಳನ್ನೆಲ್ಲ ಹೇಳೋ ಅಭ್ಯಾಸ ಇಲ್ಲ, ಇದನ್ನೆಲ್ಲ ಓದಿರಬೇಕು. ನಮಸ್ತೆ ದೇವದೇವೇಶ ಶಂಖಚಕ್ರ ಗದಾಧರ ಭಕ್ತ ಇಚ್ಛಾ ಉಪಾತ್ತ ರೂಪಾಯ ಪರಮಾತ್ಮನ್ ನಮೋಸ್ತುತೇ. ದೇವದೇ ತಮಃ ತೇ ತೇ ನಿನಗೆ ನಮಸ್ಕಾರ. ಏ ಯಾವುದನ್ನ ಅಯ್ಯೋ ಪಾರಾಯಣ ಮಾಡಲೇಬೇಕು, ಮಾಡ್ಬೋದೇನು ಬಂತು ಅವಶ್ಯ ಮಾಡಬೇಕು. ಒಂದೊಂದರಲ್ಲೂ ಹೊಸ ಹೊಸ ಅರ್ಥ ಇರುತ್ತೆ, ಗೊತ್ತಾಯ್ತಾ. ದೇವದೇವೇಶ ಶಂಖಚಕ್ರ ಗದಾಧರ ನಮಸ್ತೆ ದೇವದೇವ ಈಶಾ ಅಥವಾ ದೇವ ದೇವ ಈಶಾ ಆ ರೀತಿ ಬಿಡಿಸ್ಬೋದು. ದೇವ ದೇವೇಶ ಬಿಡಿಸ್ಬೋದು, ದೇವ ದೇವ ಈಶಾ ಅಂತ ಬಿಡಿಸ್ಬೋದು. ಯಾರಿದ್ದು ಬಿಡಿಸುವ ಹೊಸ ಹೊಸ ಅರ್ಥ ಬರುತ್ತೆ. ದೇವನಿಗೆ ದೇವರಿಗೂ ದೇವ ದೇವ ದೇವ, ದೇವತೆಗಳಿಗೆ ದೇವರಾದ ಮಹಾಲಕ್ಷ್ಮಿ ಮೊದಲಾದವರಿಗೂ ಈಶಾ ದೇವ ದೇವೇಶ ಅಥವಾ ಹೇ ದೇವ ಭಕ್ತಿಯಿಂದ ವಾ ದೇವ ಈಶಾ. ಈ ಸತ್ ಬಂತಲ್ಲ ಈಶಾ ಸಮರ್ಥ, ಅದು ಬಂತು. ಶಂಖಚಕ್ರ ಗದಾಧರ ಶಂಖ ಚಕ್ರ ಗದಾಧರ ಶಂಖಧರ ಚಕ್ರಧರ ಗದಾಧರ ಭಕ್ತೇಚ್ಛ ಉಪಾತ್ತ ರೂಪಾಯ. ಎಂಥ ರೂಪ ತಗೋತಿ ಅಂದರೆ ಭಕ್ತೇಚ್ಛ, ಭಕ್ತನ ಉದ್ಧಾರ ಮಾಡೋ ಇಚ್ಛೆಯಿಂದಾಗಿ ರೂಪ ತಗೊಳ್ಳೋನು ನೀನು. ಇಷ್ಟೊತ್ತು ಬಂತಲ್ಲ ಸಂಭವಾಮಿ ಆತ್ಮಮಾಯ, ಅದೇ ಅರ್ಥನೇ ಬಂತು. ಅಥವಾ ಭಕ್ತರು ಇಚ್ಛೆ ಪಡೋ ರೂಪ ತೋರಿಸೋನು, ಅವರು ಬಿಂಬರೂಪ ಯಾವ ಧ್ಯಾನ ಮಾಡ್ತಾರೆ ಅದೇ ರೂಪನೇ ತೋರಿಸ್ತಾನೆ. ಭಕ್ತರು ಇಷ್ಟಪಡೋ ರೂಪ ತೋರಿಸ್ತಕ್ಕಂಥವನು ಅಥವಾ ಭಕ್ತರಿಗೆ ಅದು ಇಷ್ಟಪಟ್ಟು ರೂಪ ತೋರಿಸ್ತಕ್ಕಂಥವನು. ಇಲ್ಲವರೆಗೆ ರೂಪ ಕಾಣೋದಿಲ್ಲ ದೇವರು. ತದವ್ಯಕ್ತ ಮಾಹಿ ಬ್ರಹ್ಮಸೂತ್ರ ಭಕ್ತೇಚ್ಛೋಪಾತ್ತ ರೂಪಾಯ ಪರಮಾತ್ಮನ್ ನಮೋಸ್ತುತೆ. ಪರಮಾತ್ಮನೇನು ಆತ್ಮ ಜೀವಾತ್ಮ ಪರಮಾತ್ಮ, ಪರಮಾತ್ಮನೇನು ತೇ ನಮಃ ಅಸ್ತು. ತೇ ತೇ ಅಂತ ಹೇಳ್ಸತ್ತೆ ಹೇಳ್ತಾರೆ. ಯಾಕೆ ಎದುರಿದ್ದವ್ರು ಹೇಳ್ಬೇಕಾದ್ರೆ ಏನಂತ ಹೇಳ್ತಾರೆ? ತೇ ಅಂತ ಹೇಳ್ತಾರೆ. ದೂರ ಇದ್ದವರಿಗೆ, ದೂರ ಇದ್ದವರಿಗೆ ನಮೋ ನಮಸ್ತೆ. ಅದ ನಾವು ಅವರಿಗೆ ನಮಸ್ಕಾರ ಅಷ್ಟೆ. ನಿಮಗೆ ಅವರಿಗೆ ಅಂತ ಅಲ್ಲಿ, ನಿನಗೆ ಅಂತ ಎದುರಿಗಿದ್ರೆ, ಅವನಿಗೆ ಅಂತ ದೂರ ಇದ್ರೆ, ಅವನಿಗೆ ಇವನಿಗೆ ನಿನಗೆ, ಹತ್ರ ಇದ್ದವರಿಗೆ ಇವನಿಗೆ, ಎದುರಿಗಿದ್ದವರಿಗೆ ನಿನಗೆ, ದೂರ ಇದ್ದವ್ರಿಗೆ ಅವನಿಗೆ. ಇಲ್ಲಿ ಹೇಳ್ಬೇಕಾದ್ರೆ ತೇ ಅಂತ ಹೇಳಿ ನಿನಗೆ ನಮಸ್ಕಾರ. ನಮ ಆಚಾರ್ಯ ಪ್ರತಿ ಸತ್ಯನೂ ನಾರಾಯಣಾಯ ಅಂತ ಹೇಳ್ತಾ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋ ನೇತಿ ಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ತತ್ಕಾರಣಾಯ ವಿತತಾಯ ನಮೋ ನಮಃ ತೇ. ಅದು ಆಚಾರ್ಯ ಸದಾ ಪ್ರತ್ಯಕ್ಷ ದೇವರು, ಅದಕ್ಕೆ ತೇ ಅಂತ ಹೇಳ್ತಾರೆ ಅಂತ ವಜ್ರಾಸುರನಲ್ಲೇ ಬರೀತಾರೆ. ಪ್ರಳಯ ಕಾಲದಲ್ಲೂ ಪ್ರತ್ಯಕ್ಷ ಅವರಿಗೆ, ಯಾವಾಗಲೂ ತೇ ಅಂತ ಹೇಳ್ಬೋದು. ಹೇಳಿಲ್ಲ ಈಗ ಬೋಧ ರೂಪ ಪೂರ್ಣ, ಅವತಾರ ರೂಪನೂ ಪೂರ್ಣ ಹೇಳ್ಬೇಕಲ್ಲ, ಉಳಿದವ್ರದ್ದಿಲ್ಲಲ್ಲ. ಅದು ಅಂದಷ್ಟು ವಿವರಣೆ, ಒಮ್ಮೆ ಹೇಳಿದ್ದನ್ನು ಬಿಡಿಸಿ ಹೇಳಿದ್ರೆ ಏನರ್ಥ? ವಿವರಣೆ ಅಂತ ಅರ್ಥ. ವಿವರಣೆ ಮಾಡಿದಷ್ಟು ಕೂಡ ಸ್ಪಷ್ಟೀಕರಣ ಜಾಸ್ತಿ ಆಗುತ್ತೆ. ವಿವರಣೆ ಕೊಟ್ಟಾಗ ಸ್ಪಷ್ಟತೆ ಬರುತ್ತೆ. ನಮಃ ಪಂಕಜ ನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ಹೇಗಿದೆ ನೋಡಿ ಶ್ಲೋಕ. ನಮಃ ಪಂಕಜ ನಾಭಾಯ ಪದ್ಮನಾಭಾಯ ಅಂತ ಅರ್ಥ. ನಮಃ ಪಂಕಜ ಮಾಲಿನೇ ಪದ್ಮವಾಲಿನೇ, ಪದ್ಮದ ಪಾದ, ಪದ್ಮನಾಭ, ಪದ್ಮಮಾಲಿ. ನಮ ಪಂಕಜ ನೇತ್ರಾಯ ಪಂಡರೀಕಾಕ್ಷ, ಕಣ್ಣು ಕಮಲದಂಥ ಕಣ್ಣು. ನಮ ಪಂಕಜಾಂಘ್ರಯೇ ಕಮಲದಂಥ ಪಾದ. ಎಲ್ಲ ಪರಮಾತ್ಮ ಪಂಕಜ ಪಂಕಜ ಪಂಕಜ, ಎಲ್ಲ ಕಮಲದಂತೆ. ಅದನ್ನೇ ಬೇಕಾದ್ರೆ ಕುಂತಿ ಬಾಯಿಲೆ ಬರುತ್ತೆ, ಇಲ್ಲಿ ಇದ್ರ ಬಾಯಿಲೆ ಹಿಡಿಸ್ತಾರೆ, ಪೃಥ್ವಿ ಬಾಯಿಲೆ ಹಿಡಿಸ್ತಾರೆ. ಇಲ್ಲಿ ವಿಶೇಷ ಅಂದರೆ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪುತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾಸ್ಪದಾನಿ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ. ಕರ ಕಮಲದಿಂದ, ಪ ಪಾದ ಕಮಲವನ್ನು ಮುಖ ಕಮಲದಲ್ಲಿ ಇಟ್ಕೊಳ್ತಕ್ಕಂತಹ, ಗೊತ್ತಾಯ್ತಾ? ಪಾದ ಕಮಲ, ಕರಕಮಲ, ಮುಖ ಕಮಲ. ಪರಮಾತ್ಮ ಗೀತೆ ಆಗುತ್ತೆ, ಯಾ ಸ್ವಯಂ ಪದ್ಮನಾಭಶ್ಚ ಮುಖ ಪದ್ಮಾದ ದಿನಿಸೃತ, ಮುಖ ಪದ್ಮದಿಂದ ಬಂತು ಅಂತ ಹೇಳ್ತಾ. ಅಂದರೆ ಇಲ್ಲಿ ಎರಡರ್ಥ ಅದಕ್ಕೆ, ಒಂದರ್ಥ ಕಮಲದಂಥ ಪಾದ, ಕಮಲದಲ್ಲಿ ಪದ್ಮ, ನಾಭಿಯಲ್ಲಿ ಪದ್ಮ, ಪಂಕ ಕಮಲದಂಥ ಕಣ್ಣು, ಕಮಲದಂಥ ಪಾದ ಕಮಲ, ಪಾದ ಕಮಲ ಒಂದರ್ಥ. ಇನ್ನೊಂದರ್ಥ ಕಮಲ ಅಂದರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಎಲ್ಲ ಕಡೆ ಕೂತಿದ್ದಾರೆ ಪರಮಾತ್ಮನ, ಮೈ ತುಂಬ ಕೂತ್ಬಿಟ್ಟಿದ್ದಾರೆ. ಅದು ದ್ವಾದಶೋತ್ರ ಮೊದಲೇ ಅಧ್ಯಾಯ ಓದಬೇಕು. ಎಲ್ಲಿ ನೋಡಬೇಕು, ಲಕ್ಷ್ಮಿ ಇದ್ದಾನೆ. ಉದರಂ ಚಿಂತಮೇಶಶ್ಚ ತನುದ್ದೇ ಪೆಹಿಲಂ ಭರಂ ಬಲಿತ್ರಯಾಂಗೆ ಉಪಗೂಢಂ ಶ್ರೀ ಏಕಯ ಅಲ್ಲಿದ್ದಾರೆ. ಮತ್ತೆ ಅಲ್ಲಿ ನಮಸ್ತೆ ನಮಸ್ತೆ ಬಂತಲ್ಲ, ಮುಂತಗೊಂಡ್ರೆ ಉದರಂ ಚಿಂತಮೇಶ ಆಯಿತು. ಸ್ಮರಣೀಯ ಮುರೋ ವಿಷ್ಣೋ ಇಂದಿರಾವಾಸ ಉತ್ತಮ. ಮತ್ತೆ ಎಲ್ಲಿ ಬಂದರೆ ಅಲ್ಲಿ ಮಹಾಲಕ್ಷ್ಮಿ ಇದ್ದಾರೆ, ಪಾದಕ್ಕೆ ಹೋದ್ರೆ ಮಹಾಲಕ್ಷ್ಮಿ ಇದ್ದಾರೆ, ಎಲ್ಲೋದ್ರೂ ಮಹಾಲಕ್ಷ್ಮಿ ಕೂತಿದ್ದಾರೆ, ಮೈ ತುಂಬ ಕೂತ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅಷ್ಟು ಪರಮಾತ್ಮನ ಭಕ್ತಿ ಅಂತ ಅರ್ಥ. ವ್ಯಾಪ್ತಿ, ಸಮವ್ಯಾಪ್ತಿ ಬೇರೆ, ಸಮನ ಅವರು ಎಲ್ಲ ಕಡೆ ಇದ್ದಾರೆ, ಅವರಿಂದ ಪೂಜಿತನಾಗಿದ್ದಾನೆ ಅಂತ ಅರ್ಥ. ಅದು ಬಾಲಮುಕುಂದ ಸ್ತೋತ್ರ ಅಂತ ಪುರಾಣ ಪದ್ಮಪುರಾಣ ಶ್ಲೋಕ ಅದು, ಇದರಲ್ಲಿ ಪ್ರಿಂಟ್ ಆಗಿದೆ ಸ್ತೋತ್ರ ಮಾಲಿಕ ಇದೆ. ನಮೋ ಭಗವತೆ ತುಭ್ಯಂ ವಾಸುದೇವ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ನಾವು ಸಾಮಾನ್ಯವಾಗಿ ರಿಪಿಟೇಷನ್ ಅಲ್ಲ, ಅದೇ ಕುತ್ತಿ ಹೇಳಿದ್ದು ಬಹಳ ಹಿಂದೆ ಪ್ರಥಮ ಸ್ಕಂದದಲ್ಲಿ ಬಂದಿದೆ. ಇನ್ನೊಬ್ರು ಹೇಳಬಾರ್ದು ಅಂತೇನಿಲ್ಲ, ಅದೇ ಶ್ಲೋಕ ಅವರೇ ಹೇಳಿದಾಗ ಸರ್ವ ಹರಿಸರ್ವೋತ್ತಮ ಅಂತ ಯಾರು ಹೇಳಿದ್ರು ಕೂಡ ಅದನ್ನೇ ಹೇಳ್ಬೇಕು. ಅವರು ಸರ್ವೋತ್ತಮ ಇನ್ನೊಬ್ರು ಹೇಳಿದ್ರು ಕೂಡ ಮತ್ತೊಬ್ರು ಹೇಳಬಾರ್ದನ್ನು ಹೇಳಿದಾರೆ ಎಲ್ಲರ ಕಣ್ಣಿಗೆ ಹಾಗೆ ಕಾಣಿಸ್ತಾರೆ ಅಂತ, ಯೋಗ್ಯರ ಕಣ್ಣಿಗೆಲ್ಲ ಹಾಗೆ ಕಾಣಿಸ್ತಾರೆ. ನಮೋ ಭಗವತೆ ತುಭ್ಯಂ ವಾಸುದೇವಾಯ ವಿಷ್ಣವೇ ಪುರುಷಾಯ ಆದಿಬೀಜಾಯ ಪೂರ್ಣ ಬೋಧಾಯತೆ ನಮಃ. ನಮೋ ಭಗವತೆ ತುಭ್ಯಂ, ನೀನು ಭಗವಾನ್ ಹಿಂದೆ ಬಂದಿದೆ. ಭಗವಾನ್ ಅಂದರೆ ಯಾರೋ, ಭಗ ಅಸ್ತಿ ಇತಿ ಭಗವಾನ್, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ ಭಗವಾನ್ ಅಂತ ಹೇಳಿದ್ದಾರೆ. ತುಭ್ಯಂ ತೇ ಅಂದರೆ ಒಂದೇ, ತುಭ್ಯಂ ಅಂದರೆ ಒಂದೇ, ತುಭ್ಯಂ ತೇ ಎರಡು ಒಂದೇ ಪದ. ತುಭ್ಯಂ ವಾಸುದೇವಾಯ ವಿಷ್ಣವೇ, ನೀನು ವಾಸುದೇವ, ನೀನು ವಿಷ್ಣು. ವಾಸುದೇವ ಅಂದರೆ ವಾಸುದೇವ ರೂಪದವನು, ಮೋಕ್ಷ ಕೊಡೋನು ಅಂತ ಅರ್ಥ. ವಿಷ್ಣವೇ ವಿಷ್ಣು ನೀನು, ವಿಶ್ವಂ ವಿಷ್ಣು. ಪುರುಷಾಯ ಪುರುಷ, ಪ್ರಧಾನ ಪುರುಷೇಶಾಯ, ಆದಿ ಬೀಜಾಯ, ಬೀಜ ಅಂದರೆ ಕಾರಣ, ಆದಿ ಬೀಜ ಅಂದರೆ ಮೂಲ ಕಾರಣ ಅಂತ ಅರ್ಥ. ಆದಿ ಬೀಜಾಯ ಕಾರಣ ಕಾರಣ ಪೂರ್ಣವರೆಣ್ಯ, ಪೂರ್ಣಬೋಧಾಯ ಪೂರ್ಣಬೋಧ, ಬೋಧ ಅಂದರೆ ಜ್ಞಾನ, ಪೂರ್ಣ ಪ್ರಜ್ಞ, ಸರ್ವಜ್ಞ ಪರಮಾತ್ಮ ಅಂದರೆ ಪೂರ್ಣಬೋಧಾಯ ತೇ ನಮಃ. ಅಜಾಯ ಜನ ಇತ್ರೇಶ್ಯ ಅಚರ ಹಾಗೆ ಇಟ್ಬಿಟ್ಟಿದ್ದಾರೆ. ಅಜಾಯ ಜನ ಇತ್ರೇಶ್ಯ ವಿಜಿತಾಖಿಲ ದಾನವ ಅಜಾದಿ ಪೂಜ್ಯ ಪಾದಾಯ ನಮಸ್ತೆ ಗರುಡಧ್ವಜ. ಇವ ಆಚಾರ್ಯ ಎಲ್ಲ ಗ್ರಂಥ ಹುಡುಕಿದರೆ ಎಲ್ಲ ವೇದವ್ಯಾಸರ ಮಾತುಗಳ ಅವೆಲ್ಲ ಕೂಡ ಎಲ್ಲ ಹಾಗೆ ಜೋಡಿಸಿಬಿಡ್ತಾರೆ. ತಮ್ಮದು ಅಂತ ಬರಲಿಕ್ಕೆ ಆಚಾರ್ಯ ಇಷ್ಟನೇ ಇಲ್ಲ, ಎಲ್ಲ ಅವರದ್ದಾಗಬೇಕು ಅಂಥೇಳಿ. ಅಜಾಯ ಜನಯಿತ್ರೇಶ್ಯ ಬ್ರಹ್ಮಣೇ ಅನಂತ, ನಾವು ಎಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೇವೆ ಅದನ್ನು? ಚಿನ್ನದ ಏನಾದ್ರು ಮಾಡಲಿಕ್ಕೆ ಕೊಟ್ಟರೆ ಏನು ಉಪಯೋಗಿಸಿರ್ಬೇಕು ಅವನು? ಚಿನ್ನ ಎಲ್ಲ ಉಪಯೋಗಿಸಿ, ತನ್ನ ಚಿನ್ನ ಉಪಯೋಗಿಸ್ಬಾರ್ದು. ಯಾವ ಚಿನ್ನ ಉಪಯೋಗಿಸ್ಬೇಕು ಅವನು? ನಮ್ಮ ಚಿನ್ನ ಉಪಯೋಗಿಸ್ಬೇಕು ಹೊರತು. ನಾವೇನು ಮಾಡಿರ್ತೇವೆ ಪಾಪ, ದೇವರಿಗೆ ಅಭಿಷೇಕ ಮಾಡಿದ ಚಿನ್ನ ಪ್ಯೂರ್ ಅಂತ ಕೊಟ್ಟಿರ್ತೇವೆ. ಅವ್ನು ಯಾರೋ ಕಾಲಿಗೆ ಹಾಕೊಂಡು ತೊಗೊಂಡು ಮಾಡಿಕೊಟ್ಟರೆ ಬಜಿತಾ ಬಿಡುತ್ತಾನೆ. ಅದು ನಮ್ಮ ಚಿನ್ನನೇ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಆಗೋ ಹಾಗೆ. ಅದಕ್ಕಾಗಿ ಏನು ಮಾಡಬೇಕು? ಎಷ್ಟೋ ಜನ ಅಂಗಡಿಯಲ್ಲಿ ಕೊಂಡ್ಕೋತಾರೆ ಅವನ್ನೆಲ್ಲ, ನಾಗ ಪ್ರತಿಮೆಯನ್ನು ಕೊಂಡ್ಕೊಂಡ್ಬಿಡ್ತಾರೆ. ಅವನೇನು ಮಾಡ್ತಾನೆ ಅಂಗಡಿ, ಅವನು ತೋರಿಸ್ತೇವೆ ಒಂದು ಸ್ವಲ್ಪ ಯಾವುದೋ ಹೋದಾಗ ಜ್ಯುವೆಲ್ಲರಿ ಶಾಪ್ಗೆ ಹೋದಾಗ ಕಾಲುಂಗರ ಎಲ್ಲ ಹಾಕಿರ್ತಾರೆ, ಯಾರ್ಯಾರೋ ಹಾಕಿರ್ತಾರೆ, ಎಲ್ಲ ಕರೆಸ್ಬಿಡ್ತಾರೋ ಯಾವುದೋ ಗಣೇಶ ವಿಗ್ರಹ ಮಾಡಿಬಿಡ್ತಾರೆ. ಎಷ್ಟು ಆವಾಸ ಆಗುತ್ತಾಗ ಅದಕ್ಕೆ ನಾವೇನು ಮಾಡ್ತೇವೆ? ಬೆಳ್ಳಿ ಗಟ್ಟಿನೇ ತೊಗೊಂಡು ಕೊಟ್ಟು ಇದರಲ್ಲೇ ಮಾಡು ಅಂತ ಹೇಳಿದ್ರೆ ಏನಾಯ್ತು ಈಗ? ಪ್ಯೂರ್ ಆಗುತ್ತೆ. ಅದಕ್ಕೆ ನಾವು ಕೊಟ್ಟಿದ್ರಲ್ಲೇ ಮಾಡೋದು ಎಕ್ಸ್ಪೆಕ್ಟ್ ಮಾಡ್ತೇವೆ. ವೇದವ್ಯಾಸರು ಕೊಟ್ಟಿದ್ರಲ್ಲೇ ಆಚಾರ ಮಾಡ್ತಾರೆ ಹೊರತು ಏನು ಮಾಡೋದಿಲ್ಲ. ಅವರು ಸೇರಿಸಿದ್ರು, ಉಳಿದವರೆಲ್ಲ ನಮಗೆ ಪೂರ್ತಿ ಇದೆ, ಅವ್ರದ್ದೇ ಸೇರಿಸಿಬಿಟ್ರೆ ಅಪ್ರಮಾಣ ಆಗುತ್ತೆ, ಪ್ರಮಾಣ ಆಗೋದೆಲ್ಲ ಕೆಟ್ಟ ಹೋಗ್ಬಿಡುತ್ತೆ. ಅಡುಗೆಯವ್ರಿಗೆ ಕೊಟ್ಟಿರ್ತೀವಿ ಸಾಮಾನ, ನಾ ಕೊಟ್ಟು ಬೇರೆ ಇಟ್ಟರು, ಅವ್ರು ತಾ ಬೇರೆ ತನ್ನ ಸಾಮಾನು ಹಾಕೊಂಡ್ಬಿಟ್ರೆ, ಒಳ್ಳೆ ಅಕ್ಕಿ ತನ್ನ ಯಾವುದೋ ಅಕ್ಕಿ ಹಾಕಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ಟು ಭಜಿತಿ ಆಗೋದಿಲ್ಲ. ಕೊಟ್ಟಿದ್ದೇನೆ ಅಲ್ಲೇ ಉಪಯೋಗಿಸ್ಬೇಕು. ಅದು ದೊಡ್ಡ ದೊಡ್ಡ ಮಾಡಿಸ್ತಾರಲ್ಲ ಚಿನ್ನದ ರಥ ಎಲ್ಲ ಮಾಡಿಸ್ಬೇಕಾದ್ರೆ, ಅವ್ರಿಗೆ ಕೊಟ್ಟು ಮಾಡಿಸಲ್ಲ, ಅವನು ಕರೆಸಿ ಇಲ್ಲೇ ಎದೆ ಕುತ್ಕೊಂಡು ಮಾಡಿಸ್ತಾರೆ. ಒಬ್ಬನು ಯಾವಾಗಲೂ ವಾಚ್ ಮಾಡ್ತಾ ಇರ್ತಾರೆ, ಇದನ್ನೇ ಉಪಯೋಗಿಸ್ಬೇಕು, ಮಿಕ್ಸ್ ಮಾಡಿ ಇದು ಮಾಡೋದು, ಎಷ್ಟು ಅದೇ ಪ್ರೊಪೋರ್ಷನ್ ಇರಬೇಕು ಅಂತ ಹೇಳಿಬಿಟ್ಟು ಅಷ್ಟು ಅವ್ರು ಮಾಡ್ತಾರೆ. ಬುದ್ಧಿವಂತಿಕೆ ಅಭ್ಯಾಸ ಇರುತ್ತೆ ಅವರಿಗೆ, ಆದರೆ ಒಳ್ಳೆಯವರಾದರೂ ಕೆಲಸ ಮಾಡೋದು, ಭಕ್ತಿಯಿಂದ ಮಾಡೋರು ಅದನ್ನು ಮಾಡೋದಿಲ್ಲ. ಅದನ್ನು ನಾವು ಕೊಟ್ಟದ್ದೇನೆ ಮಾಡೋ ಕಾರಣ. ಇವತ್ತು ವಜ್ರ ಕಂಡುಪಟ್ಟು ಉಪಯೋಗಿಸಲ್ಲ, ಯಾವುದೋ ವಜ್ರ ಚೀಪಾ ಕೊಟ್ಟರೆ ತಗೊಳ್ಳೋದಿಲ್ಲ, ಯಾಕಂದರೆ ಎಲ್ಲೆಲ್ಲಿ ಇಟ್ಕೊಂಬಂದಿರ್ತಾರೆ ಯಾರಿಗೆ ಗೊತ್ತು ಅಂತ ಹೇಳ್ತಾರೆ. ಮೈಲಿಗೆ ಆಗಿಬಿಡುತ್ತೆ. ತಿರುಪತಿಯಲ್ಲಿ ಇದು ಮಾಡಿಸಿದ್ರು ವಜ್ರ, ಅವರನ್ನು ನೋಸ್ ಹಿಂದೆ ಕೊಟ್ಟಿದ್ರು, ನಾವು ನೀವು ಯಾರು ಕೊಟ್ಟರು ವಜ್ರ ನಾವು ತಗೊಳ್ಳೋದಿಲ್ಲ, ನಾವೇ ಮಾಡಿಸ್ತೀವಿ ಅಂತ. ಯಾಕೆ ಈ ರೀತಿಯಾದ ಸಂಭವ ಇದೆ ಅಂತೇಳಿ, ದೇವರಿಗೆ ಎಲ್ಲೆಲ್ಲಿ ಇಟ್ಕೊಂಡ್ಬಿಡ್ತಾರೆ, ಬಾಯಲ್ಲಿ ನುಂಗಿರ್ತಾರೆ ಮತ್ತು ವಾಂಚಿ ಮಾಡ್ಕೊಂಡು ತರ್ತಾರೆ, ಹೌದಲ್ಲ? ಅದರಿಂದ ಅದನ್ನು ಉಪಯೋಗಿಸಿದ್ರೆ ಅಷ್ಟು ಪರಮ ಮೈಲಿಗೆ ಆಗೋಗ್ಬಿಡುತ್ತೆ. ಅದರಿಂದ ನಾವು ತರ್ತೀವಿ, ಒರಿಜಿನಲ್ ಇದು ತರಿಸ್ತೇವೆ ಹೊರತು, ನೀವು ಯಾರು ಕೊಟ್ಟರು ಕ್ಯಾಶ್ ಕೊಡಿನೇ ಹೊರತು ಯಾವ್ದು ತಗೊಳ್ಳೋದಿಲ್ಲ. ನಾವು ನೀವು ಕೂಡ ವಜ್ರ ತಗೊಳ್ಳೋದಿಲ್ಲ, ಅದೆಲ್ಲ ನಮಗೆ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕರೆಕ್ಟ್ ಅಂತೇಳಿ. ಸುಮ್ಮನೆ ಹೇಳಿದೆ, ಯಾವ ಬೆಳ್ಳಿ ಪದಾರ್ಥ ದೊಡ್ಡದ ತಂದುಬಿಟ್ಟು ಅಷ್ಟೇ, ಅದೆಲ್ಲಿಂದ ಬಂತು ಹುಡುಕ್ಬೇಕಲ್ಲ ಆ ಮೂಲ. ದೋಷ ಬರೋದಿಲ್ಲ ಅಂದ್ರೆ ಯಾವಾಗ? ನಮ್ಮ ಅಜ್ಞಾತವಾಗಿದ್ದಾಗ ಅಷ್ಟೇ. ಜ್ಞಾತವಾಗಿದ್ದಾಗ ಒಪ್ಪಲೇಬೇಕು ನಾವು, ಅದಕ್ಕೇನೋ ಸಂಭಾವಿತ ದೋಷ ಅಂತ ಕರೀತೇವೆ. ದೋಷ ಪ್ರಾಬಬಲ್ ದೋಷ ಇರೋದು. ಎಲ್ಲ ಹೊರಗಿಂದ ಬಂದ, ಏನಾಗಿಲ್ಲ, ಕಾ ತೊಳ್ಕೊಂಡ್ಬರ್ಬೇಕಾ ಇಲ್ಲ, ಏನಾಗಿಲ್ಲ, ಸ್ವಚ್ಛ ಬಂದಿದೆ ಅಂದ್ರೆ ಕೂಡ ನಿಮಗೆ ಗೊತ್ತಿಲ್ಲದೆ ಬಂದಿರಬಹುದು. ಕೆಲವು ಕಡೆ ಹೋದಾಗ ಡೆಫಿನೆಟ್ ನಮಗೆ, ಕೆಲವು ಕಡೆ ಹೋದಾಗ ಡೌಟ್ ಬಂತು. ಅದು ಹಿಂದಿನ ಕಾಲದಲ್ಲಿ ಹಳ್ಳಿಯವರು ಕೂಡ ಹೊರಗೆ ಹೋಗ್ಬೇಕಾದ್ರೆ ಏನು ಮಾಡ್ತಾ ಇದ್ರು, ಮನೆ ಒಳಗೆ ಹೋಗ್ಬೇಕಾದ್ರೆ ಮನೆ ಮುಂದೆ ಈಗ ಎಲ್ಲಿ ಒಳ ಒಳೆ ಒಳಗೂ ಇರೋದಿಲ್ಲ, ಮನೆ ಒಳಗಲ್ಲ, ಇದು ಕಾಲು ತೊಳೆ ಬಜ್ಜಾತಿನೇ ಇಲ್ಲ ಆ ಥರ ಸಂಭಾವಿತ. ಹಾಂ, ಬರಬಾರದು ಹೇಳ್ತಾರೆ, ತೊಳೆದ್ರೆ ಯಾವ ನಾವು ಅದು ಅದಕ್ಕೆ ಉಪಯೋಗಿಸಿಲ್ಲ, ಅದು ಅರ್ಥ ಬೇರೆ. ಅದಕ್ಕೆ ಒಂದ್ಸರಿ ತಿನ್ನದ ಆಭರಣ ದೇವ್ರಿಗೆ ಮಾಡಿಸ್ಬಿಟ್ರೆ ಅಂತ ತಿಳ್ಕೊಂಡು ದೇವ್ರಿಗೆ ಹಾಕಿಬಿಟ್ಟಿದ್ದೀನಿ, ಪ್ರದರ್ಶನ ಪ್ರದರ್ಶನ ಮಾಡ್ಸಕ್ಕೆ ಬರೋದಿಲ್ಲ ನಮಗೆ, ಅದನ್ನು ತೊಗೊಂಡು ತೊಳೆದು ಹಾಕಿಬಿಟ್ರೆ ಮಡಿ ಬರುತ್ತೆ. ಓ ಇಲ್ಲ, ಹಾಕಬಾರ್ದು, ತಪ್ಪದು, ಯಾವಾಗ ಅಂದ್ರೆ ತೀರ ಆಪತ್ಕಾಲ ಅದರೊಳಗೆ ಅಷ್ಟೇ ಹೊರತು ಉಳಿದಂತೆ ಹಾಕಬಾರ್ದು. ನಮ್ಮ ನಿರ್ಮಾಲ್ಯ ಇದ್ದಾಗಲೇ ಕಾಲ ಮತ್ತೆ ತೀರ ಅನಿವಾರ್ಯವಾದಾಗ ದೇವರಿಗೋಸ್ಕರ ದೇವ್ರು ಇಟ್ಬಿಡ್ಬೇಕು ಯಾವಾಗಲೂ, ಗೊತ್ತಾಯ್ತಾ, ಅನಿವಾರ್ಯ ಪ್ರಸಂಗ ಬಂದಾಗ ಆ ರೀತಿ ಹಾಕ್ಬೇಕು ಹೊರತು. ಇದಕ್ಕೆ ಉಡುಪಿ ಕೃಷ್ಣನಿಗೆ ಕೆಲವು ಮೂಲ ದೊಡ್ಡ ದೊಡ್ಡ ದೇವರಿಗೆ ಏನ್ ಮಾಡಿದ್ರು ಕೊಟ್ಟು ತಗೊಳ್ಳೋದಿಲ್ಲ, ಒಂದ್ಸರ್ತಿ ಇನ್ನೊಬ್ರು ಉಪಯೋಗಿಸಿದ ಮೇಲೆ ಮತ್ತೆ ಉಪಯೋಗಿಸಲಾಗೋಯ್ತು. ದೇವ್ರಿಗೆ ಫಸ್ಟ್ ಫಸ್ಟ್ ಹಾಕ್ಬೇಕು ಹೊರತು ಇನ್ನೊಬ್ರಿಗೆ ಹಾಕಿದ್ರೆ ಮತ್ತೆ ಹಾಕ್ಲಿಕ್ಕೆ ಬರೋದು, ನಿರ್ಮಾಲ್ಯ ಆಗಿಬಿಡುತ್ತೆ. ಅದು ಯಾರಿಗೆ ನಿರ್ಮಾಲ್ಯ ಆಗೋದಿರುತ್ತೆ ಅದು ಕರೆಕ್ಟ್. ಅದು ದೇವರಿಗೆ ಹಾಕಿದ್ದೇನೆ ಮರುದಿವಸ ಹಾಕಬೇಕು, ತೊಳೆದು ಹಾಕಿದ್ರೆ ಹಸ್ದೇ ಹಸ್ತಿದ್ದಾರೆ ದೇವರಿಗೆ ಹಾಕಿದ್ದೀನ, ಅಥವಾ ನಾವೇನೆ ಇನ್ನೊಂದು ತೊಳೆದು ಹಾಕಿದ್ರೆ ನಮಗೆ ಹಸ್ತಿದ್ದಾಗಲೇ ಕಟ್ಟೆ ಹೊರತು ಯಾರೋ ಹಾಕಿದ್ರು ತೊಳೆದುಕೊಂಡೋಗಿ ಬರೋಲ್ಲ, ಗೊತ್ತಾಯ್ತಾ. ಅದೆಲ್ಲ ನಿಯಮಗಳು ಆ ಅರ್ಥದಲ್ಲಿ, ಆ ನಿಯಮ ಬಂದಿದ್ದು ಅದಕ್ಕೆ ದೇವ್ರ ಪ್ರತಿನಿತ್ಯನೂ ಆ ದೇವರಿಗೆ ಆಭರಣ ಹಾಕಬೇಕು, ಅಭಿಷೇಕ ಮಾಡಿ ತೆಗಿಬೇಕಲ್ಲ, ವಾಪಸ್ ಹಾಕ್ಬೇಕಾದ್ರೆ ಏನು ಮಾಡಬೇಕು, ಈಗ ಅದನ್ನೇ ಹಾಕ್ಬಿಟ್ಟು ನಿರ್ಮಾಲ್ಯ ಆಗಿಬಿಡುತ್ತೆ. ನೀರಲ್ಲಿ ತೊಳೆದುಬಿಟ್ರೆ ಸಾಕು, ಬಂಗಾರಕ್ಕೆ ಮಾತ್ರ ನೀರಲ್ಲಿ ತೊಳೆ, ಬೆಳ್ಳಿಗೆಲ್ಲ ಬರೋದಿಲ್ಲ, ಮತ್ತೆ ಭಸ್ಮಕ್ಕೆ ತೊಳಿಬೇಕು. ಬಂಗಾರದ ಆಭರಣ ಯಾತಕ್ಕೆ ಮಾಡಿಸ್ತಾರೆ, ತೊಳೆಯೋದು ಸುಲಭ, ದೇವರಿಗೆ ಹಾಕ್ಬೇಕಾದ್ರೆ ಈಗ ತೊಳೆದು ಹಾಕಿಬಿಟ್ರೆ ಆಗಬೇಕು, ಹೊಸ ಆಭರಣ ಇದ್ದಾಗಲೆಕ್ಕ. ನಮ್ಮದನ್ನು ತೊಳೆದು ಹಾಕಿದ್ರಲ್ಲ, ದೇವರಿಗೆ ಹಾಕಿದ್ದೇನೆ ತೊಳೆದು ಹಾಕಲಿ. ಹಾಂ ಹಾಂ, ಯಾರು ಅದನ್ನ ಅಲ್ಲಿ ಎರಡು ಮೂರು ರೀತಿ, ಅದು ವಿಲೇವಾರಿ ಮಾಡೋದಕ್ಕೆ ಅನೇಕ ಮೆಥಡ್ ಇರ್ತದೆ, ದೇವಸ್ಥಾನಕ್ಕೆ ಕೊಡೋದಾದ್ರೆ ಉಪಯೋಗಿಸ್ಬಾರ್ದು. ಅಲ್ಲ, ಅವರೇ ದೇವರಿಗೆ ಹಾಕಿರ್ತಾರೆ, ಅದನ್ನವ್ರು ಯಾತಕ್ಕೆ ಉಪಯೋಗಿಸ್ಬೋದು, ಬೇರೆ ಪರ್ಪಸ್ ಉಪಯೋಗಿಸ್ಬೋದು, ಅದನ್ನು ಮಾರಿಬಿಟ್ಟು ದುಡ್ಡೇ ಉಪಯೋಗಿಸ್ಬೋದು. ಆದರೆ ಫಸ್ಟ್ ಗಟ್ಟಿಗಿಟ್ಟಿದ್ದೆ ದೇವ್ರಿಗೆ ಉಪಯೋಗಿಸ್ಬೋದು, ಯಾಕಂದ್ರೆ ಉಪಯೋಗಿಸಲು ಚಾನ್ಸೇ ಇಲ್ಲ ಗಟ್ಟಿದ್ದನ್ನು. ಈ ಆಭರಣಗಳನ್ನ ಹಾಕ್ತಾರೆ ಎಷ್ಟು ಜನ, ಆಭರಣದಲ್ಲಿ ಅದರ ವ್ಯಾಲ್ಯೂ ಅಂತ ಉಂಡು, ಅದಕ್ಕೆ ಎಷ್ಟೊತ್ತೆ ಇದನ್ನ ಹಾಕ್ಬಿಡ್ತಾರೆ, ಆಕ್ಷಣ ಹಾಕಿ ಮಾಡಿಬಿಡ್ಬೋದು ಬೇಕಾದ್ರೆ. ಅವ್ರೇನು ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಆ ರೀತಿ ಮಾಡೋದು, ಆ ರೀತಿ ಮಾಡಿದ ಹಾಕಿದ ಉಪಯೋಗನೂ ಆಯಿತು, ನಿರ್ಮಾಲ್ಯ ಆಗದಂತೆ ನೋಡ್ಕೊಂಡೋಗೂ ಆಯಿತು, ಅರ್ಥ ಆಯ್ತಾ. ಅದಕ್ಕೆ ಇನ್ನೊಂದು ಪದ್ಧತಿ ಏನು ಮಾಡ್ತಾರೆ, ಕರಗಿಸ್ಬಿಟ್ರೆ ಆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೆ, ಕರಗಿಸ್ಬಿಟ್ರೆ, ಯಾಕಂದ್ರೆ ಅವ್ರು ಹಾಕ್ಕೊಂಡಿದ್ದಾರೆ ಪರವಾಗಿಲ್ಲ, ಬಟ್ ಕೆಲವು ಬಂದಾಗ ಎಲ್ಲಿಂದ ತಂದಿರ್ತಾರೆ ಗೊತ್ತಿಲ್ಲ, ಅಂಥ ಸಸ್ಪೆಷನ್ ಇಂದ ತೊಗೊಂಡೇ ಬರುತ್ತೆ. ಇವತ್ತು ವಜ್ರಾದಿಗಳು ಸಸ್ಪೆಷನ್ ಇದೆ, ಯಾಕೆಂದ್ರೆ ದೊಡ್ಡದಿಂದ ನುಂಗಲಕ್ಕೆ ಸಾಧ್ಯ ಇರೋದಿಲ್ಲ, ಚಿಕ್ಕದಾಗ ನುಂಗಿಬಿಟ್ಟಿರ್ತಾರೆ, ಅದು ಹೇಗೆ ಬರುತ್ತೋ ನೋಬಡಿ ನೋ ಸೊರಗಡೆಗೆ, ಗೊತ್ತಾಯ್ತಾ. ಅದಕ್ಕೆ ಅದು ಮೈಲಿಗೆ ಆದ್ರಿಂದ ತೊಗೊಳಕ್ಕೆ ಹೋಗಬಾರ್ದು ಅಂಥವ್ರು, ಅದು ಪಾಸಿಬಿಲಿಟಿ ನೋಡ್ಬೇಕಾದ್ರೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ಯೋಚನೆ ಮಾಡಬೇಕು. ಅದೇ ಒಬ್ರು ಯಾರು ಊಟ ಕೂತ ಏನು ಮಾಡಿದ್ರು, ಆಚಾರ್ಯರು ಬಡಿಸ್ಬೇಕಾದ್ರೆ ಅವ್ರದ್ದು ಉಂಗ್ರನೇ ಬಿದ್ದುಬಿಡ್ತು, ಪಾಪ ಅವ್ನು ನುಂಗಿಬಿಟ್ಟಾದ್ರ ಆಚಾರ್ಯರು ಏರತ್ತೆ ಇಲ್ಲ, ಅದನ್ನು ಪದ್ಧತಿ ಹಾಗೆ ಏನೇ ಬಿದ್ದರೂ ನಾವು ಬಿಡೋದಿಲ್ಲ, ಅಲ್ಲ ನುಂಗಿಬಿಡ್ತೀವಿ ಅಂತ. ಹಾಕಿ ಬುದ್ಧಿವಂತೆ, ಭಾಳ ಬುದ್ಧಿವಂತೆ, ಸೌಟ್ ಬಿಡಿಸಿಲ್ಲ, ಸೌಟೇ ಬಿಡಿಸಿಬಿಟ್ಟೆ, ಈಗ ನುಂಗ್ತೀರಾಗಿದೆ, ಹಾಗೆ ತಪ್ಪಿಗಾಗಿ ವಾಪಸ್ ಕೊಡಬೇಕಾಯ್ತು. ಅಂದರೆ ಯಾರು ಎಷ್ಟು ತತ್ರ ಬರ್ತಾರೆ ಇದ್ದರೆ ಅದಕ್ಕೆ ಅವರಿಗೆ ಜಾಸ್ತಿ ಬುದ್ಧಿ ಉಪಯೋಗಿಸ್ಬೇಕು. ಅದು ಯಾವುದು ನುಂಗ್ಲಕ್ಕೆ ಸಾಧ್ಯ ಇಲ್ಲ ಅದು ಉಪಯೋಗಿಸ್ಬೋದು, ನುಂಗ್ಲಕ್ಕೆ ಸಾಧ್ಯ ಇರೋ ಡೌಟ್ ಬಂದರೆ ನಾವು ಹುಷಾರಾಗಿರ್ಬೇಕು, ದೇವ್ರಿಗೆ ಹಾಕ್ಲಿಕ್ಕೆ ಹೋಗ್ಬಾರ್ದು. ತೀರಾ ದೇವರಿಗೆ ನಮ್ಮ ಕಂಕಲ್ಪ ಏನು, ಬರೀ ಬಾಯಿ ಹರಿಸರ್ತವಂದ್ರೆ ಸಾಲದು, ಎಲ್ಲದರಲ್ಲೂ ಫಾಲೋ ಮಾಡಬೇಕಲ್ಲ, ಗೊತ್ತಾಯ್ತಾ. ದೇವರಿಗೆ ಅದಕ್ಕೆ ಸ್ವಾಮಿಗಳು ಬಂದ ಪಾದ ಪೂಜೆ ಮಾಡಿ ಬಳಸಿದಾಗ ನಂಬಟ್ಟೆಲ್ಲ ಬಳಸ್ಕೊಳ್ಳೋದ್ರು ಏನು ಮಾಡ್ತಾರೆ ಅವರು, ಯಾಕಂದ್ರೆ ನಾವು ಕೈಗೆ ಕಾಲು ಬಳಸ್ಕೊಂಡ್ರೆ ತಮ್ಮ ಖರ್ಚು ಮೇಲೆ ಬಳಸಿಬಿಟ್ರೆ ಆಗಿರುತ್ತೆ, ತಪ್ಪದು. ಅಂದ್ ದೇವರು ತಮ್ಮ ಖರ್ಚು ಮೇಲೆ ಬಳಸಿಬಿಡ್ತಾರೆ ದೇವರು, ನನಗೆ ಅಂತ ಮಹಾನುಭಾವರು ಇದ್ದಾರೆ. ಏನು ಹೇಳಿದ್ದೆ ಒಂದು ಸಲ, ಯಾವುದೋ ಊರಿಗೆ ಹೋದ ಕಾಲಕ್ಕೆ ಒಬ್ಬ ಆಚಾರ್ಯರು ಏನು ಇಷ್ಟು ಜುಟ್ಟು ಇಷ್ಟು ಭಯಂಕರ ಇದ್ದಾರೆ ನೋಡೋದಕ್ಕೆ, ಏನೋ ನೋಡಿದ್ರೆ ಆಗಿರಬೇಕು, ಒಂದು ತಂಗಿ ತೊಗೊಂಡು ಹೋದ್ರು ಪಾಪ, ಫಟ್ಟು ಶೌಚಕ್ಕೆ ಹೋದ್ರು, ನೆನ್ಪಿಟ್ಕೊಳ್ಳಿ, ಶೌಚಕ್ಕೆ ಹೋದ್ರು ಅನ್ನ ಸ್ನಾನ ಮಾಡಿದ್ರು ತಂದ್ರು ಅಗ್ರಹದಕ್ಕೆ, ಅದರಲ್ಲೇ ಅಭಿಷೇಕ ಮಾಡಿಬಿಟ್ಟು, ಇಲ್ಲ ಎಂಥ ಪಾಪ ಇರಬೇಕು ಮಾಡಿ ಎಕಾರವೇ ಇದ್ದಾಗುತ್ತೆ. ಎಷ್ಟು ನೋಡಿ ಇವತ್ತಿಗೂ ಆ ದೃಶ್ಯ ಕಡ್ಡಿ ಕಾಡೋದು, ಅದು ದೇವರಿಗೆ ದೃಷ್ಟಿ ಜ್ಞಾನವೇ ಬೇಡ, ತಾ ಸೌದು ನಮಗೆ ಇನ್ನೊಬ್ಬರಿಗೆ ಕೊಡಬಾರ ನೈವೇಗದ ದೊಡ್ಡವರಿಗೆ ಅಂಥದ್ದು ದೇವ್ರಿಗೆ ಅಭಿಷೇಕ ಮಾಡೋಕ್ಕೆ ಉಪಯೋಗಿಸ್ತಾರೆ ಅಂತ ಕೇಳಿದರೆ ಏನು ಭಕ್ತಿ ಇವೆಲ್ಲ ಕೂಡ, ಇದು ಉದರ ವೈರಾಗ್ಯ. ನೋಡೋರಿಗೆ ಅಷ್ಟು ಒಳಗೆ ಏನಿರೋದಿಲ್ಲ, ದೇವರಿಗೆ ಅಂದರೆ ದೇವರು ನೋಡೋ ರೀತಿಯೇ ಬೇರೆ, ದೇವ್ರ ಮಂಟಪ, ದೇವ್ರ ವಸ್ತ್ರ, ದೇವ್ರ ಪದಾರ್ಥ, ತೀರ್ಥದ ಕಲಸ ಪೂಜೆಗೆ ಇಟ್ಕೊಂಡು ತಮಗೇನ ಕುಡಿಯೋಕ್ಕೆ ಏನು ಮಾಡಿದ್ರು ಉಪಯೋಗಿಸ್ಬಾರ್ದು, ಅದಕ್ಕೆ ದೇವ್ರಿಗೆ ಮೀಸಲು, ಅದು ದೇವ್ರಿಗೆ ಏನು ತರ್ತವೆ ಮೀಸಲು, ಹಾಗೆ ದೇವ್ರ ಪದಾರ್ಥ ಅನ್ನೋದು ನಮ್ಮ ಪಾತ್ರೆ ಜೊತೆ ಸೇರಿಸ್ಕೊಂಡು ತೊಳಿಬಾರ್ದು, ಮತ್ತೆ ಅದು ತೊಳೆಯೋದು ಬೇರೆ ಸಪ್ರೇಟ್ ಅಂದರೆ ಸಪ್ರೇಟೇ, ಆ ದೇವ್ರ ಪಾತ್ರೆ ಒರೆಸೋ ಬಟ್ಟೆನೇ ಬೇರೆ ಇರಬೇಕು, ಬೇರೆ ಪಾತ್ರೆಗಳು ದೇವ್ರ ಪಾತ್ರೆ ಒರೆಸ್ಬಾರ್ದು, ಅದು ದೇವ್ರ ಪೂಜೆ, ಅದು ಬರೀ ದೇವ್ರ ಪೂಜೆ ಬರೀ ಪುರುಷೋಕ್ತ ಅಭಿಷೇಕ ಮಾಡಿದ್ರೆ ಸಾಲದು, ಅವೆಲ್ಲ ಕಡೆಯೂ ಮೇಂಟೈನ್ ಮಾಡಬೇಕು. ಆಗ ಜೀವೇಶ್ವರ ಭೇದ ಅನುಭವಕ್ಕೆ ಬರ್ತದೆ, ಜೀವೇಶ್ವರ ಭೇದ ಅಂತ ಹೇಳಿದರೆ ಎಲ್ಲಿ ದೇವರು ಎಲ್ಲಿ ನಾವು, ನಮ್ಮನ್ನು ಕೊಡೋಕ್ಕಾಗುತ್ತೆ ದೇವರಿಗೆ, ಆ ದೇವರು ದೇವರಿಗೆ ಇರಬೇಕು ಅಂತ ತಿಳ್ಕೊಂಡ್ರೆ ಆ ಪೂಜೆ ಮಾಡಿದ ಪೂರ್ತಿ ಬಂಡೆ ಬರುತ್ತೆ, ಇಲ್ಲ ಹೋದ್ರೆ ಎಲ್ಲೋ ಏನೋ ಮಾಡಿದ ಅಂದರೆ ಪೂಜೆ ಅಲ್ಲೇ ಅಲ್ಲ, ಕೆಲಸ ಪಾಪ ಬಂದ್ಬಿಡುತ್ತೆ. ಅದರಿಂದ ಹೊರತು ಬೇರೆ ಕರೆಂಟ್ ಉಪಯೋಗಿಸುವಾಗ ಮೈಮೇಲೆ ಎಚ್ಚರ ಇರುತ್ತಲ್ಲ, ಕರೆಂಟ್ ಉಪಯೋಗಿಸ್ಬೇಕಾದ್ರೆ ಎಲ್ಲಿ ಶಾಕ್ ಹೊಡೆಯುತ್ತೆ ಅಂತ ಇರ್ತೇವಲ್ಲ ಆ ಥರ ದೇವ್ರ ದೊಡ್ಡವ್ರ ದೇವ್ರ ಜೊತೆಗೆ ಇದ್ದಾಗ ಶಾಕ್ ಇರಬೇಕು ನಮಗೆ ಸ್ವಲ್ಪ ಇದಾದರೂ ಡೇಂಜರ್ ಅಂತ ಹೇಳಿ ಅದು ನಿಜವಾದ ಪೂಜೆ ಹಾ ಹೌದು 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 ಕರೆಕ್ಟ್ ಯಾವುದು ಅಲ್ಲ ಯಾವ ಯಾವ ಪಾತ್ರೆ ಮೇಲೆ ಆಯ್ತು ಪಂಚಪಾತ್ರೆಯಲ್ಲಿ ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ ಆ ದೊಡ್ಡ ತೀರ್ಥದಿರುತ್ತೆ ತೀರ್ಥ ಉದ್ದರಣೆಯಲ್ಲಿ ತಗೊಂಡು ಹಾಕೊಂಡ್ಬಿಡ್ತೀರಲ್ಲ ಅದು ಬಿಟ್ಟಾಗಲೆಕ್ಕ ಉದ್ದರಣೆ ಹಾಕೊಂಡ್ಬಿಟ್ರೆ ಅಕಸ್ಮಾತ್ ಕೈ ತಾಕ್ಬಿಟ್ರೆ ಹೋಯ್ತು ತಾಕ್ಸ್ಬಾರ್ದು ಕೈಗೆ ತಾಕ್ಸ್ದಾಗ ಕೊಡ್ಬೇಕು ಅದು ಬೇರೆಯವ್ರು ಕೊಡೋಕೆ ಏನು ಮಾಡಿಬಿಡ್ತಾರೆ ಬೇರೆ ಪಾತ್ರೆ ಹಾಕೊಂಡು ಕೊಟ್ಬಿಡ್ತಾರೆ ಅಕಸ್ಮಾತ್ ಈಗ ಆಗಬಾರ್ದು ಒಂದು ಬೇರೆ ಪಾತ್ರೆ ಹಾಕ್ತಾರೆ ಬಡಿಸ್ಬೇಕಾದ್ರೂ ಹಾಗೇನೆ ಬಡಿಸ್ಬೇಕಾದ್ರೆ ಪ್ರತಿಯೊಂದು ನಮ್ಮಲ್ಲಿ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆ ಹತ್ತಂದು ಬಡಿಸ್ಬೇಕು ಅದನ್ನೇ ತಂದು ಬಡಿಸ್ಬಾರ್ದು ಯಾಕೆ ಅಕಸ್ಮಾತ್ ಮೈಲಿಗೆ ಆದರೆ ಎಲ್ಲ ಹೋಗಿಬಿಡುತ್ತೆ ಮನೆಗೆ ಇದಾದ ಅಷ್ಟಮಾತ್ರ ಬಿಡಬಾರ್ದು ಮಿಕ್ಸ್ ವಾಪಸ್ ಶೇಷ ಮಿಕ್ಸ್ ಮಿಕ್ಸ್ ಇನ್ನೂ ಹಾಕಬಾರ್ದು ದೊಡ್ಡವರಿಗೆ ಸಣ್ಣವರಿಗೆ ಬಡಿಸಿದ ಮೇಲೆ ಅದು ದೊಡ್ಡವ್ರಿಗೆ ಬಡಿಸ್ಬಾರ್ದು ಮತ್ತೆ ಅದು ಶೇಷ ಬಡಿಸ್ದಾಗುತ್ತೆ ಈ ಕಡೆ ಹೋದ್ರೆ ಮತ್ತೆ ವಾಪಸ್ ಬರಬಾರ್ದು ಅದನ್ನು ಅವ್ರು ಕೇಳ್ತಾರೆ ನಾವು ಫಾಲೋ ಮಾಡ್ಬೇಕು ಅದನ್ನು ಅವಾಗ ಏನಾಗುತ್ತೆ ಅಂದರೆ ಬ್ರಾಹ್ಮಣ ಆರಾಧನೆ ಪೂರ್ತಿ ಮಾಡಿದಾಗ ಇವತ್ತೇನು ಹೇಳೋರೆಲ್ಲ ಕೇಳೋರು ಅದೇ ಏಂಜಲು ಮುಸರೆ ಏನು ಹೇಳಿದ್ರು ಗಮನಕ್ಕೆ ಬರೋದಿಲ್ಲ ಏನಾಗಿತ್ತು ಬಡಿಸೋರು ಎಂಥವ್ರು ಅಂತ ಕೇಳಿದರೆ ಎಲ್ಲೆಲ್ಲೋ ಬಡಿಸೋರು ಹೇಳ್ಕೊಂಬರ್ತಾರೆ ಅತ್ತಿನ ದಿವಸ ಗೋ ಅಂತ ಬಡಿಸೋಕ್ಕೆ ಅಂದೆ ಅವನು ಎಲ್ಲೆಲ್ಲಿ ಇಟ್ಟೆ ಬಡಿಸಿ ಅಭ್ಯಾಸ ಅವನಿಗೆ ಹಿಡಿತಾ ಇಲ್ಲ ಅವನೇನು ಮಾಡ್ತಾನೆ ಎಲ್ಲ ಮುಟ್ಟಿ ಹಾಕ್ಬಿಡ್ತಾನೆ ಅವ್ರಿಗೇನು ಗೊತ್ತಿ ಇಲ್ಲಿ ಒಂದು ದಿವಸ ಮಾಡೋಕೆ ಬರೋದಿಲ್ಲ ಅವರಿಗೆ ದಿವಸ ಅಲ್ಲಿ ಇಟ್ಟಿಟ್ಟು ಅಭ್ಯಾಸ ಆಗಿರೋದ್ರಿಂದ ಒಂದು ದಿವಸ ಮಾಡೋಕೆ ಆಗೋದಿಲ್ಲ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅವರು ಮತ್ತು ಬೈಲಿಯವ್ರು ಊಟ ಕೂತಿರ್ತಾರೆ ಮಡಿಯವ್ರು ಕೂತಿರ್ತಾರೆ ಎಲ್ಲರಿಗೂ ಅನ್ನ ಮುಟ್ಟಿ 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 ಹಾಕ್ತಿರ್ತಾನೆ ಇವ್ರು ಮಡಿಯವ್ರು ಕೂತ್ರೆ ಹಣೆ ಬರೋ ಗತಿ ಏನಾಗಬೇಕಾಗ ಈ ಥರ ಬರು ಅವರೆಲ್ಲ ನೀರು ಬೇರೆ ಚಿಮ್ಸ್ಕೊಂಡು ಕೂತ್ಬಿಟ್ಟಿರ್ತಾರೆ ಮೈಲಿಗೆ ಆಗಿರ್ತಾರೆ ಅದು ಇವರು ಶುದ್ಧ ಮಡಿಗೂ ಅದಕ್ಕೆ ಅರ್ಥ ಸಂಬಂಧ ಇಲ್ಲ ಇದನ್ನೆಲ್ಲ ಫಾಲೋ ಮಾಡೋಕ್ಕಾದ್ರೆ ಉಳಿದವ್ರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಸಾಪಂಗತಿ ಕೊಟ್ಟು ಜೋರ ಗಲಾಟೆ ಮಾಡ್ತಾರೆ ಹೊರತು ಇದು ನಮಗೆ ಬರೋದಿಲ್ಲ ಉಳಿದವ್ರಿಗೆ ಹೇಗೆ ಬರುತ್ತೆ ಅದೆಲ್ಲ ಅದು ಯೋಚನೆ ಮಾಡಿದರೆ ಮಡಿ ಆಗ ಬ್ರಾಹ್ಮಣ ಆರಾಧನೆ ಇದು ಹಾಗೆ ಯಾಕೆ ಕಣ್ಣಲ್ಲಿ ಅದಕ್ಕೆ ಹೋಗಬಾರ್ದು ಅಂದರೆ ಈ ರೀತಿ ಆಗಿರೋ ಸಂಭವ ಇರುತ್ತೆ ಹೋದರೆ ಮಡಿ ಕೆಟ್ಟೋಗುತ್ತೆ ಹೋಗಬೇಡಿ ಅಂತ ಒಂದು ಕಡೆ ಇನ್ನೊಂದು ಕಡೆ ಹೋಗೋದು ಕೆಳಗೆ ಬರೋ ಒಂದು ಕಡೆ ಹೋದ್ಮೇಲೆ ಇನ್ನೊಂದು ಕಡೆ ಹೇಳಿದರೆ ಪಕ್ಷಪಾತ ಮಾಡಿದಾಗುತ್ತೆ ಅದಕ್ಕೆ ನಿಯಮ ಪರಪಾಕೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷದ ಅದು ಬಿಟ್ಟೇ ಬಿಡಿ ಆರಾಮ ಇವತ್ತು ಡೌಟು ಮಾಡದೆ ಹಾಕ್ಸ್ಬಿಟ್ಟು ಡೌಟ್ ಬಂದರೆ ಹೋಗಬೇಡಿರಲ್ಲ ಡೌಟ್ ಬರೋದಾದ್ರೆ ಜಾಗನೇ ಇಲ್ಲ ಅದರಿಂದಾಗೇನೆ ಹೋಗಲ್ಲ ಗೊಳಬೇಡಿ ಅಂತ ಹಾಂ ಅಷ್ಟೇ ಅದರಿಂದ ಆದಷ್ಟು ಮನೆ ನಮ್ಮಡಿ ನಾವು ಮಾಡ್ಕೊಳ್ಳೋದು ಕ್ಷೇಮನೆ ಹೊರತು ಇನ್ನೊಬ್ಬ ನಿರೀಕ್ಷೆ ಮಾಡಲಿಕ್ಕೆ ಹೋಗ್ಬಾರ್ದವ್ರೆ ಅರ್ಥನೇ ಆಗಲ್ಲ ಆ ಕಾಲ ಇದು ಅರ್ಥನೇ ಆಗೋದಿಲ್ಲ ಹಾಂ ಅದು ಹೋಗೋದಿಲ್ಲ ಹೋಗಿಬಿಡುತ್ತಾಗಲಿ ಇವರಿಗೆ ಅವ್ರಿಗೂ ಅರ್ಥ ಸಂಬಂಧ ಇರೋ ಗೊತ್ತೇ ಇರೋದಿಲ್ಲ ಏನ ಪರ ಅದಕ್ಕೆ ಬೇಡ ಅದು ಮತ್ತಿನ್ನೊಂದು ಅವ್ನು ಹೇಗೆ ಸಂಪಾದನೆ ಮಾಡಿರ್ತಾರೋ ಮುಂದಿನ ಪ್ರಶ್ನೆ ಮತ್ತೆ ಅದು ಇಲ್ಲಿ ಎಷ್ಟೇ ಸಂಪಾದನೆ ಮೆಥಡ್ ಆಗಿರುತ್ತೆ ಯಾರಿಗೆ ಗೊತ್ತು ಹೇಗೆ ತಂದಿರ್ತಾರೆ ಅವೆಲ್ಲ ನೋಡ್ತಾ ಕೂತ್ಕೊಂಡ್ರೆ ಅದೆಲ್ಲ ಭಾರಿ ಕಷ್ಟ ಅಂದರೆ ಹೋಗಲೇಬೇಡಿ ಅಂತ ಕಷ್ಟಪಡೋದ್ರ ಬದಲು ಏನು ಮಾಡಬಾರ್ದು ಮನೆಯಲ್ಲೇ ಸರಿಯಾಗಿ ಮಾಡ್ಕೊಂಡ್ರೆ ಸಾಕು ಮನೆಯಲ್ಲೇ ಕೆಡಿಸ್ಕೋಬಾರ್ದು ಅಷ್ಟೇ ಇವತ್ತೆ ಮನೆಯಲ್ಲಿ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ಸಾಕು ನಮ್ಮ ಮೈಲಿ ಉಳಿದವ್ರು ಮಡಿಗಿಂತ ವಾಸಿ ಆ ರೀತಿ ಇರಬೇಕು ಕೊನೆ ಪಕ್ಷ ತಿಳಿತಿಲ್ಲ ನಮ್ಮ ಮಡಿ ಉಳಿದವ್ರು ನಮ್ಮ ಎಷ್ಟೇ ಮೈಲಿಗೆ ಇದ್ದರೂ ಕೂಡ ನಮಗೊಂದು ಗ್ಯಾರಂಟಿ ಇದೆ ಆ ಮೈಲಿ ಯಾವ ಸ್ಟೇಜಿಂದ ಅಂತ ಅವ್ರು ಯಾವ ರೀತಿ ಆಗಿರುತ್ತೆ ಕೈ ತೊಳ್ಕೊಳ್ಳೋ ಅಭ್ಯಾಸ ಜನಕ್ಕಿಲ್ಲೇ ಇಲ್ಲ ಯಾವುದೇ ಊರಿಗೆ ಹೋದಾಗ ನೀವು ಬಾತ್ರೂಮ್ಗೆ ಹೋದರೆ ತೊಳೆಯಲಿಕ್ಕೆ ಏನೇನೂ ವ್ಯವಸ್ಥೆ ಇರೋದಿಲ್ಲ ಅಲ್ಲಿ ಮಣ್ಣು ಇರೋದಿಲ್ಲ ಸೀಗೆಪುಳಿ ಇರೋದಿಲ್ಲ ಏನೇನೇನೂ ಇರೋದಿಲ್ಲ ಮತ್ತು ಕೈ ಹೇಗೆ ತೊಳ್ಕೊತಾರೆ ಅವರಾಗಿದ್ದರೆ ಗೊತ್ತಾಯ್ತಾ ಶೌಚಿಗೆ ಹೋಗೋದ್ರೆ ಕೈ ಹೇಗೆ ತೊಳ್ಕೊತಾರೆ ಒಂದೇ ಹೇಗೆ ಮಡಿ ಬರ್ತಾರೆ ಹಾಗೆ ಯೋಚನೆ ಮಾಡಿ ಯಾವ ಇದರಲ್ಲೂ ಇರೋದಿಲ್ಲ ಎಷ್ಟು ಊರಿಗೆ ಹೋಗಿರ್ತೀವಲ್ಲ ಯಾವ್ರಿಗೆ ಏನೇನೇ ಪೂರ್ತಿ ತೊಡೆದು ಹಾಕ್ಬಿಟ್ಟಿರ್ತಾರೆ ಅದು ಇಷ್ಟ ಸ್ಥಿತಿಯಲ್ಲಿ ಅವ್ರು ಶೌಚ ಮಾಡ್ಕೊಂಡು ಗ್ಯಾರಂಟಿ ತಾನೆ ಅದು ಅಂದರೆ ಮಡಿ ಬರೋದೇ ಇಲ್ಲ ಅರ್ಥದಲ್ಲಿ ಅದೆಲ್ಲ ಅಭ್ಯಾಸ ಮಾಡಬೇಕು ಅದೆಲ್ಲ ಮಕ್ಕಳಿಗೆ ಹೇಳ್ಕೊ ಮೊದಲಿಂದ ಹೇಳ್ಕೊಟ್ಟರೆ ಖಂಡಿತ ಬರೋದು ಅದು ಯಾ ಹೇಳ್ಕೊಡಕ್ಕೆ ಕೈ ತೊಳ್ಕೊಂಡು ಅಭ್ಯಾಸ ಚಮಚ ತಿಂತಾರೆ ಬಿಸಾಕ್ಬಿಡ್ತಾರೆ ಆಗ ಅದು ಅವನೊಮ್ಮನೆ ಬಳಸ್ತಾನೆ ಇನ್ನೊಂದು ಪಂಚ ಉಪಯೋಗಿಸ್ಬಿಡ್ತಾರೆ ಅದೆಲ್ಲ ಬಂದು ಬಂದು ಒಂದು ಕರಿ ಪ್ರವೇಶ ಅಂದರೆ ಅದರಿಂದ ಏನಾಗುತ್ತೆ ಪಾಪಗಳು ನಮಗೆ ಮೆಡಿಕಲ್ ಹೋದರೆ ಅರ್ಥ ಆಗುತ್ತೆ ಅವೆಲ್ಲ ಕೂಡ ಐ ಸಿ ಒಳಗೆ ಒಳಗೆ ಯಾಕೆ ಬಿಡಲ್ಲ ಅಲ್ಲಿ ಮಡಿ ಮಾಡೋ ಮನೇಲಿ ಮಾಡೋದೇ ಇಲ್ಲ ಪುಣ್ಯಾತ್ಮರು ಅಲ್ಲಿ ಭಾರಿ ಮಡಿ ಐ ಸಿ ಒಳಗೆ ಮಾಡಿ ಮಡಿಯನ್ನು ಮನೇಲಿ ಮಾಡಿಬಿಟ್ರೆ ರೋಗ ಬರೋದಿಲ್ಲ ಯಾರಿಗೂ ಕೂಡ ಐ ಸಿ ಒಳಗೆ ಮಾತ್ರ ಮಡಿ ಮಾಡಬಾರ್ದು ಐ ಸಿ ಯು ಅದು ಬಂದರೆ ಗಾಡಿಯಿಂದ ಬರುತ್ತೆ ಅವ್ರು ಇನ್ಫೆಕ್ಷನ್ ಆಗುತ್ತೆ ಗೊತ್ತಲ್ಲ ಮತ್ತು ಮನೇಲಿ ಮುಟ್ಟಿದ್ರಾಗಲ್ಲ ಹಾಗಿದ್ರೆ ಗಾಡಿಯಿಂದನೇ ಇನ್ಫೆಕ್ಷನ್ ಬರೋದಾದರೆ ನೀರಿನಿಂದ ಇದರಿಂದ ಯಾಕೆ ಬರೋದಿಲ್ಲ ತನ್ನ ಮಡಿ ಕಾಲ್ಸೋದು ಫಸ್ಟ್ ಕ್ಲಾಸ್ ಅರ್ಥ ಆಗುತ್ತೆ ಬರ್ತಿ ಮನೆಗಳ ಐ ಸಿ ಯು ಇದ್ದಾಗಿರ್ಬೇಕು ಆ ಅರ್ಥದಲ್ಲಿದ್ದರೆ ಆಗ ಮೈಲಿ ರೋಗ ರುಜಿನ ಬರೋ ಸಂಭಾವನೆ ಇರೋದಿಲ್ಲ ಅದೆಲ್ಲ ನೋಡ್ಕೊಂಡಿರ್ಬೇಕು ಯಾವುದನ್ನು ಹೇಗೆ ತಡಿಬೇಕು ಯಾವುದು ತಡೆ ಯಾವುದು ರೆಮಿಡಿ ಅದು ಯಾವ ಜ್ಞಾನ ಇವತ್ತು ಇರೋದೇ ಇಲ್ಲ ಜ್ಞಾನಗಳು ಎಂಜುರು ಮುಸರಿ ಕಾನ್ಸೆಪ್ಟೇ ಇಲ್ಲದ ಕಾಲ ಇತ್ತು ಮಾಡ್ತಾ ಮಾಡ್ತಾ ಅದು ರುಚಿ ನೋಡ್ಬಿಡೋದು ಅಲ್ಲಿಂದ ಶುರುವಾಗಿರುತ್ತೆ ಯಾಕೆ ಊಟ ಮಾಡೋಕ್ಕಾಗತ್ತೆ ಅದನ್ನು ಅದು ಅದನ್ನ ಇಟ್ಕೊಂಡೆ ಇವೆಲ್ಲ ಹೇಳ್ತಿರೋದು ಯಾತಕ್ಕೆ ಅಂದರೆ ದೇವರಿಗೆ ರಿಸರ್ವೇಷನ್ ಇರಬೇಕು ಹಾಂ ಅಲ್ಲಿ ಭಾಳ ಕೈ ತೊಳೆಯೋದಿಲ್ಲ ಅದನ್ನೇ ಹೇಳ್ತೀರಿ ಫಸ್ಟ್ ನೀವು ಗೋಪಿಚಂದ್ರ ಇರೋದಿಲ್ಲ ಕೈ ತೊಳೆಯೋದಿಲ್ಲ ಹಿಡಿತಾ ಮುಟ್ಟಿಬಿಡ್ತಾರೆ ಎಲ್ಲಿ ಸಿಕ್ಕರೆ ಹಾಗೆ ಮುಟ್ತಾರೆ ಮನೆಯಲ್ಲೇ ಅಭ್ಯಾಸ ಇದ್ಬಿಟ್ಟು ರಥದಿಗೆ ಮುಟ್ಟಿ ಅನರ್ಥಿಗೆ ಮುಟ್ಟಿ ರಥ ಬಿಟ್ಬಿಟ್ರೆ ಹೋಯ್ತು ಅಲ್ಲಿಗೆ ಮಿಕ್ಸ್ ಆಗಬೇಕಾಗಿಲ್ಲ ಮುಟ್ಟಿದ್ರೂ ಸಾಕು ನಮ್ಮಲ್ಲಿ ಎಷ್ಟು ಪದ್ಧತಿ ಅಂದರೆ ನೋಡಿರ್ತೀರಿ ದೇವ್ರಿಗೆ ಮಂಗಳಾರತಿ ಮಾಡ್ತೇವೆ ಅಂತ ತಿಳ್ಕೊಬೋಣ ಇಟ್ಟ ಮೇಲೆ ಇನ್ನೊಂದು ಮಂಗಳಾರತಿ ಹಾಗೆ ತೊಗೋಬಾರ್ದು ಕೈ ತೊಳ್ಕೊಂಡು ತೊಗೋಬೇಕು ಅದು ನಿರ್ಮಾಲ್ಯ ಆಗಿಬಿಡುತ್ತೆ ಮತ್ತೆ ಇವತ್ತು ಮಂಗಳಾರತಿನೇ ಮಾಡೋದಿಲ್ಲ ಮಾಡಿ ಎಲ್ಲ ಸೀರಿ ಎಲ್ಲಾದರೂ ಸಗಟು ಬಿಟ್ಟುಬಿಟ್ರೆ ಭಾಳ ತಪ್ಪು. ದೇವ್ರನ್ನ ಮುಟ್ಬೇಕು ಅಂಥ ಒಂದು ಪರಿಶುದ್ಧಿ ಇರಬೇಕು. ನೀರು ತುಳಸಿ ಒಂದು ತುಳಸಿ ಹಾಕಿ ತೆಗೆದ ಮೇಲೆ ಇನ್ನೊಂದು ತುಳಸಿ ತಗೋಬೇಕಾದ್ರೆ ನಿರ್ಮಾಲ್ಯ ಆಗಬಾರ್ದು. ಎತ್ತಿ ಹಾಕಿದ್ರೆ ದೋಷ ಇಲ್ಲ, ಮುಟ್ಟಿ ಹಾಕಿದ್ರೆ ಮತ್ತೆ ಕೈ ತೊಳ್ಕೊಂಡು ತಗೋದು ನಿರ್ಮಾಲ್ಯ ಆಗಬಾರ್ದು. ಅದು ಪದ್ಧತಿ ಅದು ನಮಗೆ ಅಲ್ಲಿ ಅರ್ಥ ಆಗುತ್ತೆ. ಆರೋಗ್ಯದ ಪ್ರಶ್ನೆ ಬಂದಾಗ ಅರ್ಥ ಆಗುತ್ತಲ್ಲ, ಆ ಟೈಮ್ ಟಚ್ ಆದರೂ ಸಾಕು, ಉಸಿರು ಬಂದರೂ ಸಾಕು, ಅದು ದೇವ್ರಿಗೆ ಉಸಿರು ಬಿಡಬಾರ್ದು ನಮ್ಮ ಉಸಿರು. ಅದಕ್ಕೋಸ್ಕರ ದೇವ್ರ ಹತ್ರ ಇದು ಮಾಡಿಕೊಂಡು ಕೂಡಬೇಕಾದ್ರೆ ಕ್ಷಮಿಸುವಂಥ ಮಾನುಷೋ ಗಂಧ ಆಯಾತಿ ದೇವತೆ ಕ್ಷಮ್ಯತಾಂ ಪ್ರಭು ಅಂತೇಳಿ ಮಿನಿಮಮ್ ಎಷ್ಟು ಅಷ್ಟು ಇರಬೇಕು ಹೊರತು ತೀರಾ ಇದು ಮಾಡಕ್ಕೆ ಹೋಗ್ಬಾರ್ದು. ಅಜಾಯ ಯಾವುದಕ್ಕೆ ಅಯ್ಯೋ ಎಷ್ಟೇ ಇದಕ್ಕೆಲ್ಲ ಹೋಗಿದ್ಯಲ್ಲೋ ಅಲಂಕಾರ ಕರೆದ್ರ ಏನ ಮಾಡಿಲ್ಲ ಅದು ಪುಣ್ಯ ಆತ್ಮ. ಎಲ್ಲ ಏನಂದ್ರೆ ಸರ್ವ ಹೀರ ಇವನೇ ಹೀರ, ಇವನೇ ಹೀರ ಧೀರ ತರ ಅಂತಾರಲ್ಲ ಉಪಯೋಗನೇ ಇಲ್ಲ. ಬರೀ ಅದಕ್ಕೆ ಎಲ್ಲ ಹೀರಾದ್ರೂ ಬಡೀರೇ ಇರೋತಾರೆ ಅಜಾಯ. ಅದೆಲ್ಲ ಹೇಳೋದು ಯಾವಾಗ ಅದೆಲ್ಲ ನೀವು ಹೀರರಾಗಿ ಶೋಕ ಹೇಳಿಯಲ್ಲ, ಅದು ಅಡ್ಡೋ ಈಗಲಿ ಆಗಿದ್ರೆ ಕ್ಷಮಿಸುವಂತ ಅರ್ಥ. ನಾವು ಎಲ್ಲ ಸರಿಯಾಗಿ ಮಾಡಕ್ಕೆ ಹೋಗ್ತೇವೆ, ತಪ್ಪಿ ಮಂತ್ರ ಹೀರ ಬೇರೆ ಮಂತ್ರ ಎಲ್ಲೋ ಹೇಳಿರ್ಬೋದು, ತಪ್ಪು ಉಚ್ಚಾರಣೆ ಮಾಡಿರ್ಬೋದು, ನಮಗೆ ಗೊತ್ತಿರೋದಿಲ್ಲ. ಅದನ್ನ ಮಾಡೋದಕ್ಕೆ ಅದಿರೋದು ತಪ್ಪೇ ಮಾಡಿ ಹೇಗೂ ಮಂತ್ರ ಇದೆಯಲ್ಲ ಅಂತೇಳಿ ತಪ್ಪು ಮಾಡೋದಕ್ಕಲ್ಲ ಹೇಳಿತಾ. ತಪ್ಪಿದ್ರೆ ಕ್ಷಮಿಸಬೇರಿ, ತಪ್ಪು ಮಾಡಿ ಕ್ಷಮಿಸಿ ಅಂತ ಹೇಳೋದು ಬೇರೆ. ಅದನ್ನೆಲ್ಲ ಅಡ್ಡೋ ಅಡ್ವಾಂಟೇಜ್ ತಗೊಂಡು ಕೆಟ್ಟು ಯಾವ ಶೋಕ ಹೇಳ್ತೀವಲ್ಲ ಅಂತ ಬಿಟ್ಬಿಡು. ಅಜಾಯ ಜನಯಿತ್ರೇಶ್ಯ ಬ್ರಹ್ಮಣೆ ಅನಂತ ಶಕ್ತಯೇ ಚರಾಚರಾತ್ಮನ್ ಲೋಕೇಶ ಪರಮಾತ್ಮನ್ ನಮೋಸ್ತುತೇ. ಅಜಾಯ ಜನಯಿತ್ರೇ ಅಸ್ಯ ಅಜ ಜನಯಿತ್ರೇ ಅಸ್ಯ ಜನ್ಮಾದ್ಯಸ್ಯ ಯತಃ ಸೂತ್ರಾರ್ಥ ಬ್ರಹ್ಮ. ಅದಕ್ಕೆ ಬ್ರಹ್ಮ ಭಾಗವತವನ್ನು ಅರ್ಥೋಯ ಬ್ರಹ್ಮಸೂತ್ರಾಣಾಮ್ ಅಂತ ಹೇಳ್ತಾರೆ. ಅಜಾಯ ನಿನಗೆ ಹುಟ್ಟಿಲ್ಲ, ಕಶ್ಯ ಜನಯಿತ್ರೇ ಎಲ್ಲದಕ್ಕೆ ಹುಟ್ಟಿ ಕಾರಣ ನೀನು. ಅದೇ ಹೇಳ್ಬೇಕು, ಅದೇ ಮಾತು ಹೇಳಿರೋದೇ ಬ್ರಹ್ಮಣೆ ಅನಂತ ಶಕ್ತಿಯೇ ನೀನು ಬ್ರಹ್ಮ ಗುಣಪೂರ್ಣ ಅನಂತ ಶಕ್ತಿ ನಿಂದು. ಚರಾಚರಾತ್ಮ ಚರ ಆತ್ಮ ಅಂದ್ರೆ ಸ್ವಾಮಿ, ಚರಕ್ಕೆ ಸ್ವಾಮಿ ಅಚರಕ್ಕೆ ಸ್ವಾಮಿ, ಜನಚೇತನಗಳ ಸ್ವಾಮಿ ನೀನು. ಲೋಕೇಶ ಲೋಕಗಳಿಗೆ ಈಶ, ಪರಮಾತ್ಮನ್ ಪರಮಾತ್ಮ ತೇ ನಮೋಸ್ತು ನಿನಗೆ ನಮಸ್ಕಾರ ಇರಲಿ. ತೊಂಬೈ ಶಿಶ್ರಿಕ್ಷು ರಜ ಉತ್ಕಟ ಪ್ರಭೋ ತಮೋ ನಿರಾ ನಿರೋಧಾಯ ಬಿಭರ್ಷಿ ಸಂವೃತಂ ಸ್ಥಾನಾಯ ಸತ್ವಂ ಜಗತೋ ಜಗತ್ ಪ್ರಭೋ ಕಾಲ ಪ್ರಧಾನ ಪುರುಷೋಸ್ಯಪಾರ ಪುರುಷೋಸಿ ಅಪಾರಃ. ತ್ವಯಿ ಶಿಶ್ರಿಕ್ಷು ರಜ ಉತ್ಕಟ ಪ್ರಭೋ ತಮಃ ನಿರೋಧಾಯ ಬಿಭರ್ಷಿ ಸಂವೃತಂ. ಕೃಷ್ಣ ನೀನು ಶಿಶ್ರಿಕ್ಷು ಸೃಷ್ಟುಬಿಚ್ಚು ಶಿಶ್ರಿಷ್ಟು ಸೃಷ್ಟಿ ಮಾಡಲಿಕ್ಕೆ ಬಯಸಿಬಿಟ್ಟು ರಜ ರಜೋಗುಣದಲ್ಲಿ ಸ್ವೀಕಾರ ಮಾಡ್ತೀಯ, ರಜೋಗುಣವನ್ನು ತಗೊಂಡು ಅದನ್ನು ಸೃಷ್ಟಿ ಮಾಡ್ತೀಯ. ನಿರೋಧಾಯ ನಾಶ ಮಾಡೋದಕ್ಕೋಸ್ಕರ ತಮೋ ಬಿಭರ್ಷಿ ತಮೋಗುಣವನ್ನು ಉಪಯೋಗಿಸ್ತೀಯ. ಸಂವೃತಂ ಸ್ಥಾನಾಯ ಸತ್ವಂ ಸ್ಥಿತಿ ಮಾಡೋದು ಸತ್ವಗುಣ ಉಪಯೋಗಿಸ್ತೀಯ. ಸತ್ವಗುಣದಿಂದ ಸ್ಥಿತಿ, ರಜೋಗುಣದಿಂದ ಸೃಷ್ಟಿ, ತಮೋಗುಣದಿಂದ ನಾಶ. ಆ ಮೂರುಗಳು ಪ್ರಕೃತಿಯ ಗುಣಗಳು, ಅದನ್ನ ತಗೊಂಡು ಅಪ್ಲೈ ಮಾಡ್ತೀಯ ಅಂತ ಅರ್ಥ. ಬಿಸಿ ಮಾಡೋಕ್ಕೆ ಬೆಂಕಿ ಉಪಯೋಗಿಸ್ತೀವಲ್ಲ ಹಾಗೆ ಆ ಗುಣಗಳನ್ನು ಉಪಯೋಗಿಸಿ ಮಾಡ್ತೀಯ. ಜಗತ್ತೋ ಜಗತ್ಪ್ರಭೋ ಕಾಲ ಪ್ರಧಾನ ಪುರುಷ ಅಸಿ ಅಪಾರ. ನೀನು ಕಾರಣಿಯಾವಕ ನೀನೇ ಪ್ರಧಾನ ಪ್ರಧಾನ ಪುರುಷೇಶ್ವರ ವಿಷ್ಣು ಸಹಸ್ರನಾಮ. ಅಪಾರ ಪಾರ ಇಲ್ಲದವರು ಎಣ್ಣೆ ಕಾಣೋದಿಲ್ಲ ಅನಂತ ನೀನು ಅಂತ ನೀನು ವೈಭವ ಅಂತೇಳಿ ಭೂದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಶಿಶ್ರಿಷ್ಟು ಸೃಷ್ಟು ಕಾಮಹ ಉತ್ಕಟಸ್ತ್ವಂ ರಜೋಗುಣ ಬಿಭರಿಷಿ ಉಪಾದತ್ಸೇ ಸ್ವೀಕಾರ ಮಾಡ್ತೀನಿ. ನಿರೋಧಾಯ ಸಂಹಾರಾಯ ಸಂವೃತಂ ಜ್ಞಾನ ಸಂವರಣಂ ತಮೋಗುಣಂ ಇದಾಗಿಸ್ತಾಗ ತಮೋಗುಣವನ್ನು ಉಪಯೋಗಿಸ್ತೀಯ. ಸ್ಥಾನಾಯ ಜಗಸ್ಥಿತ್ಯೈ ಸತ್ವಗುಣಂ ಕಾಲ ಪ್ರಾಣಿರಾಮ್ ಅದೃಷ್ಟ ಪಾಚಕ. ಕಾಲ ಅಂದರೆ ಅದೃಷ್ಟ ಪಾಚಕ. ಇವತ್ತು ರಾತ್ರಿ ಹೆಪ್ಪಾಗ್ತಾರೆ, ಬೆಳಿಗ್ಗೆ ಮೊಸರಾಗಿರುತ್ತೆ, ಆಗ ಏನು ಮಾಡಿದ್ರು ಮೊಸರಲ್ಲ, ಬೆಳಿಗ್ಗೆ ಅದು ಮೊಸರಾಗದ ತಪ್ಪೋದಿಲ್ಲ. ಅದಕ್ಕೆ ಕಾಲ ಕಾಲದೊಳಗಿಂತು ಕಾಲನಾಮಕನಾಗಿ ಯಾರಿಗೆ ಪರಿಣಾಮ ಕೊಡಿಸ್ತೀರಿ. ಅದೇ ರೀತಿ ಪ್ರಾಣಿ ಅದೃಷ್ಟವಾದ ಏವಂವಿಧ ಕಾ ಇತಿ ತತ್ರ ಪ್ರಧಾನ ಇತಿ. ಯಾರು ಅಂದರೆ ಪ್ರಧಾನ ಶಬ್ದವಾಚ್ಯ ಪ್ರಧಾನ ಪುರುಷ ಆಸಿ ಚೀಫ್ ಪರ್ಸನ್ ಅಂದರೆ ನೀರೆ ಪುರುಷೋತ್ತಮ ಆಸಿ ಇತ್ಯರ್ಥ. ಉತ್ತಮ ಪುರುಷಸ್ಥ ನ್ಯಾಯತಿ ಸ್ಮೃತಿಯೇ ಪುರುಷತ್ವೇಪಿ ಪರಿಚ್ಛಿನ್ನತ್ವ ನಾಸ್ತಿ ಇತ್ಯ. ಅಪಾರ ಪುರುಷ ನೀನು, ಆದರೆ ಅಪಾರ ಪುರುಷ ಅನಂತ ಪುರುಷ. ಪುರುಷ ಅಂದರೆ ದೇಹದೊಳಗಿರೋದು, ದೇಹದೊಳಗಿದ್ದು ದೇಹದ ಹೊರಗೆ ಇರೋದ್ರಿಂದ ನೀನು ಪರಮ ಪುರುಷ. ಪುರುಷ ಅಪಾರ, ಅಪಾರ ಪುರುಷೋಸಿ ಆಚೆ ಹಳಗೂ ಇದ್ದೆ ಒಳಗಿದ್ದೆ ಅಂತ. ಯದ್ವಾ ಜಗತ್ಕಾರಣ ಪ್ರಧಾನ ಪುರುಷ ಇತಿ ಕೇಚಿತ್ ಸಂಗ್ಯರಂತೆ ತ ಸದಾಶಂಕಾಭಿವಾರ ಇತಿ ಪ್ರಧಾರ ಇತಿ ಕೆಲವರು ಹೇಳ್ತಾರೆ ಪ್ರಧಾರನೇ ಜಗತ್ ಸೃಷ್ಟಿ ಮಾಡುತ್ತೆ ಆದರೆ ಅದು ಆಧಾರಿಕರು ನೇಚರ್ ಕ್ರಿಯೇಟ್ಸ್ ಅಂತ ಹೇಳ್ತಾರಲ್ಲ ಸರಿಯಲ್ಲ ಪ್ರಧಾರ ಶಬ್ದವಾಚ್ಯ ಪುರುಷ ಶಬ್ದವಾಚ್ಯಶ್ಚ ತ್ವಮೇವ ಪ್ರಧಾರ ಸೃಷ್ಟಿಕಾರಣ ಅಂತ ಎಲ್ಲರೂ ಬಂದಿದ್ರೆ ಪ್ರಧಾರಕ್ಕೆ ನೀರು ಅಂತಾನೆ ಅರ್ಥ ಪುರುಷ ಆದರೆ ನೀರು ಅಂತಾನೆ ಅರ್ಥ ತರ್ಹಿ ಪರಿಶಿಷ್ಯಬಾಣ ಕಾಯಿತ್ಯತ್ರ ಅಸ್ಸಿ ಅಸ್ಯ ಪ್ರಪಂಚಸ್ಯ ಪಾರಃ ಪರಿಶಿಷ್ಯಬಾಣ ಸಂಸಾರ ನದೀ ಪಾರಃ ನಿರಾತರ ಶಬ್ದವಾಚ್ಯ ತ್ವಮಿತ್ಯರ್ಥ ಪುರುಷೋಸ್ಯ ಪಾರಃ ಪುರುಷ ಅಸಿ ಅಪಾರಃ ತ್ವಂದ್ವಯ ಪುರುಷ ಅಸ್ಯ ಪಾರಃ ತಿನ್ನೋದ್ವಯ ಈ ಜಗತ್ತಿಗೆ ಗತಿಯೇ ನೀರು ಅಂತ ಅದಕ್ಕೆ ಅರ್ಥ ನೀರು ಅಪಾರನಾದವರು ತೊಂದರ್ಥ ಜಗತ್ತಿಗೆ ಪಾರನಾದವರು ನೀರೇ ಅಂತ ಅರ್ಥ ಪಾರೋ ಗಾಡಿ ಸೋಹರಿ ಅಂತ ಹೇಳ್ತೇವಲ್ಲ ಹಾಗೆ ಅನೇಕ ಅರ್ಥ ತಿಳಿಸ್ತಾರೆ ಅದಕ್ಕೆಲ್ಲ ಅಹಂ ಪಯೋ ಜ್ಯೋತಿರಥೋ ನಿಲೋ ನಭೋ ಪಾತ್ರಾಡಿ ದೇವ ಪರ ಇಂದ್ರಿಯಾಡಿ ಕರ್ತಾ ಬಹಾರಿತ್ಯಖಿಲಂತು ಕಾರಣಂ ತ್ವಯ್ಯದ್ವತೀಯೇ ಭಗವನ್ನಯಂ ಭ್ರಮಃ ತಸ್ಯಾತ್ಮಜೋಯಂ ತವ ಪಾದ ಪಂಕಜಂ ಭೀತ ಪ್ರಪನ್ನಾರ್ತಿ ಹರಂ ಪ್ರಸಾದಿತುಂ ತತ್ಪಾಲಯೇನಂ ಕುರು ಹಸ್ತ ಪಂಕಜಂ ಶಿರಸಿ ಅಭುಷ್ಯ ಅಖಿಲ ಕಲ್ಮಷಾಪಹಂ ಈ ಸ್ತೋತ್ರ ಯಾತಕ್ಕೆ ಭಾರಿ ಇಂಪಾರ್ಟೆಂಟ್ ಅಂದರೆ ಸತ್ತಿರೋದು ಯಾರೀಗ ನರಕಾಸುರ ಭೂದೇವಿಗೆ ಮಗ ಮಗ ಸತ್ತಾಗ ತಾಯಿ ಏನು ಮಾಡಬೇಕೀಗ ದುಃಖಪಟ್ಟು ಕೊಂದವನು ಬೈಬೇಕು ಸಾಮಾನ್ಯವಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ ಪ್ರಹ್ಲಾದ ತಂದೆ ಸತ್ತಾಗ ನರಸಿಂಹರು ಸ್ತೋತ್ರ ಮಾಡ್ದ ತಂದೆಯನ್ನು ಕೊಂದ ನರಸಿಂಹರು ಸ್ತೋತ್ರ ಮಾಡ್ದ ಇಲ್ಲಿ ಮಗನನ್ನು ಕೊಂದಾಗ ತಾಯಿ ಸ್ತೋತ್ರ ಮಾಡ್ದ ಅಲ್ಲಿ ಪ್ರಹ್ಲಾದನಿಗೆ ಏನಿಲ್ಲ ತಂದೆಯನ್ನ ಅಭಿಮಾನ ಇಲ್ಲ ಏನಂತ ಹೇಳ್ತಾರಕ್ಕ ಬೋಧೇಯತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ ಚೇಳು ಹಾವು ಕೊಂದ್ರೆ ಹಾಗೆ ಸಂತೋಷ ಪಡಬೇಕೋ ಸಂತೋಷ ಪಡ್ತೇನೆ ಅಂತ ಹೇಳ್ತಾನೆ ಪ್ರಹ್ಲಾದ ಅದೇ ರೀತಿ ನರಕಾಸುರ ಕೆಟ್ಟವರು ಮತ್ತೆ ದುಃಖ ಆಗಿಲ್ಲ ಒಳ್ಳೇದಾಯ್ತು ಅಂತ ಹೇಳ್ತಾರೆ ಆದರೆ ಒಬ್ಬಗ ಭಾರಿ ಒಳ್ಳೆಯವರು ಕಾಪಾಡುವಂತೆ ಇಷ್ಟೇ ಅದರಿಂದ ಪೃಥ್ವಿಗೆ ಏನಿಲ್ಲ ಈಗ ಒಳ್ಳೆ ಜ್ಞಾನಿಯಾಗಿ ಮಾತಾಡ್ತಾಳೆ ಹೊರತು ಅಭಿಮಾನ ಇಟ್ಕೊಂಡು ಮಾತಾಡೋದಿಲ್ಲ ಅಭಿಮಾನ ಇಟ್ಕೊಂಡು ಮಾತಾಡೋದಾಗಿದ್ದರೆ ಏನೋ ಸ್ತೋತ್ರ ಮಾಡ್ತಿದ್ದೆ ನಿಂದ ಎಂಥವ್ರು ನೀನು ಅಂತ ಬೈದು ಬಿಡ್ತಾ ಇದೆ ಅದರಿಂದ ಜ್ಞಾನ ಇದ್ದವ್ರು ನಡ್ಕೊಳ್ಬೇಕು ಜ್ಞಾನ ಇಲ್ದವ್ರು ನಡ್ಕೊಳ್ಬೇಕು ವ್ಯತ್ಯಾಸ ಇದೆ ಅದಿಟ್ಕೊಂಡೆ ಗತಾಸು ರಗತಾಸು ಬಿಚ್ಚ ನಾನು ಶೋಚಂತಿ ಪಂಡಿತಾಹ ಯಾರು ಸತ್ತವ್ರ ಬಗ್ಗೆ ಅಡೋದಿಲ್ವಲ್ಲ ಅವ್ರು ಯಾರು ಅವರು ಪಂಡಿತರು ಇಲ್ಲಿ ಭೂದೇವಿ ಎಷ್ಟು ಜ್ಞಾನಿ ಎಂಬುದಕ್ಕೆ ಸಾಕ್ಷಿ ಗೊತ್ತಾಯ್ತಾ ಅಲ್ಲಿ ಅದೇ ಗೊತ್ತಿದೆ ಗೊತ್ತಿದ್ದ ಮಾತ್ರಕ್ಕೆ ಮನುಷ್ಯ ಬಿಡೋದಿಲ್ವಲ್ಲ ದುಷ್ಟ ಸತ್ರು ಓಡಾಡ್ತಾರಲ್ಲ ಅದಕ್ಕೆ ಎರಡು ವಿಷಯ ಒಂದು ವ್ಯಾಸಬಂಧು ಬಂದಿದೆ ತೆಗೆದು ತಗೊಳ್ಬಹುದು ಪ್ಲಸ್ ಅವರು ದೀಪದಾರ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಂದೊಂದು ಹೋಗ್ತಾ ತಗೊಂಡು ಹೋಗ್ಬೇಕಲ್ಲ ನಿಮ್ಮ ಹೆಸರು ಗಣೇಶ್ ಅವರು ದೀಪದಾರ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣ ಪತಿ